ಎದುರಿಸುವುದರ ಮೇಲೆ ಒಂದು ಸರಣಿ ಮಾಡ್ತಿದ್ದೇವೆ. ಎಲ್ಲರೂ ಅದೊಂದು ದ್ವೇಷಿಸ್ತಾರೆ, ಆದರೆ ಅದನ್ನು ಮಾಡದಿದ್ರೆ ನಮ್ಮ ಜೀವಿತ ಅಸ್ತವ್ಯಸ್ತ ಆಗುತ್ತೆ. ನಾವು ಎದುರಿಸಬೇಕಾದ ಅನೇಕ ಸಂಗತಿಗಳಿವೆ. ನಾವು ಭಯ ಎದುರಿಸಬೇಕು, ಏಕೆಂದರೆ ಅದನ್ನು ಎದುರಿಸದಿದ್ದರೆ ಅದು ನಿಮ್ಮನ್ನು ಆಳುತ್ತಾ ನಿಯಂತ್ರಿಸುತ್ತೆ. ನೀವು ಹೇಳಬಹುದು, ಸರಿ, ನಾನು ಹೆದರಬಾರ್ದೆಂದು ಪ್ರಾರ್ಥಿಸ್ತೇನೆ, ಆದರೆ ಅದು ಸಾಲದು. ನಾವು ಪ್ರಾರ್ಥಿಸುವಾಗ ದೇವರು ಏನಾದರೂ ಮಾಡುವಂತೆ ನಮಗೆ ಕೊಡುತ್ತಾನೆ. ನಾವು ಪರಿಸ್ಥಿತಿ ಎದುರಿಸುವಂತೆ ನಮಗೆ ಧೈರ್ಯವನ್ನು ಆತ ಕೊಡ್ತಾನೆ. ಭಯದಿಂದ ನಿಯಂತ್ರಿಸಲಾಗಿದೆ ಎಂದುಕೊಂಡ್ರೆ ನೀವು ಪ್ರಾರ್ಥಿಸಿ ದೇವರ ಸಹ ಕೇಳಿ, ಆದರೆ ಆತ ಕೊಡುವುದು ಎದುರಿಸಲು ಧೈರ್ಯ. ಆತ ಎಲ್ಲ ಭಯದ ಭಾವನೆಗಳು ಹೊರಟು ಹೋಗುವಂತೆ ಮಾಡುವುದಿಲ್ಲ. ನಾನು ಹೇಳುತ್ತೇನೆ, ನಿಮ್ಮ ಜೀವಿತದ ವಿವಿಧ ಸಮಯಗಳಲ್ಲಿ ಭಯ ಅನುಭವಿಸ್ತೀರಿ. ನಾನು ಧೈರ್ಯದ ವ್ಯಕ್ತಿ, ಆದರೆ ಕೆಲವು ವೇಳೆ ಭಯವನ್ನು ಅನುಭವಿಸ್ತೇನೆ. ನಾವು ಹೊಸದಾಗಿರುವ ಪರಿಸ್ಥಿತಿಯಲ್ಲಿ ಸೇರಿದಾಗ ಭಯವಾಗುತ್ತೆ. ನಾವೊಂದು ಪರಿಸ್ಥಿತಿಯಲ್ಲಿ ಸೇರಿ ಅದು ನಮಗೆ ಸಾಧ್ಯವಾಗದಂತೆ, ಏನು ಮಾಡಬೇಕೆಂದು ತಿಳಿದಂತೆ ಇರುವಾಗ ಭಯವಾಗುತ್ತೆ. ಎಲ್ಲ ರೀತಿಯ ಭಯಗಳಿವೆ. ನೀವು ಭೀತಿಗಳ ಕಡೆ ನೋಡಿದರೆ ವಿವಿಧ ಭೀತಿಗಳು, ಅಲ್ಲಿ ಜನರು ಭಯಪಡುವ ಪೇಜುಗಟ್ಟಲೆ ವಿಷಯಗಳಿವೆ. ನಾವು ಜನರ ಬಗ್ಗೆ ಭಯಪಡುತ್ತೇವೆ ಮತ್ತು ಅವರಿಗೆ ನಮ್ಮ ಜೀವಿತವನ್ನು ಅಳಲು ಬಿಡ್ತೇವೆ. ನಮ್ಮ ಜೀವಿತವನ್ನು ನಿಯಂತ್ರಿಸುವ, ಆಡಿಸುವ ಜನರನ್ನು ನಾವು ಎದುರಿಸಬೇಕು. ನಿಮ್ಮ ಜೀವಿತಕ್ಕೆ ಉತ್ತರ ಕೊಡಲು ದೇವರ ಮುಂದೆ ನಿಲ್ಲಬೇಕು. ನಿಮ್ಮ ಜೀವಿತದ ಬಗ್ಗೆ ದೇವರನ್ನು ಆಲಿಸುತ್ತಿದ್ದೀರಿ, ದೇವರು ಮಾಡುವಂತೆ ಹೇಳುವುದನ್ನು ಮಾಡುತ್ತಿದ್ದೀರಿ ಎಂದು ದೃಢ ಮಾಡಿಕೊಳ್ಳಬೇಕು. ನಿಮ್ಮ ಜೀವಿತದ ಬಗ್ಗೆ ಲೆಕ್ಕವನ್ನು ಒಪ್ಪಿಸಲಾರದ ಬೇರೊಬ್ಬರು ಆಡಿಸಿ ನಿಯಂತ್ರಿಸುವಂತೆ ಇರುವುದಿಲ್ಲ. ದೇವರಿಗೆ ನಿಮ್ಮ ಲೆಕ್ಕ ನೀವೇ ಕೊಡಬೇಕು. ಆಮೀನ್. ನಾವು ಧೈರ್ಯವಾಗಿ ಎದುರಿಸಬೇಕು. ನಾವು ಧೈರ್ಯವಾಗಿ ನಮ್ಮ ಜೀವಿತದ ಪರಿಸ್ಥಿತಿಗಳನ್ನು ಎದುರಿಸಬೇಕು. ನಾವು ಎಂದಿಗೂ ಪರಿಸ್ಥಿತಿಗಳಿಗೆ ಹೆದರಬಾರದು. ನಾವು ಕಷ್ಟಗಳ, ಹಿಂಸೆಗಳ, ತೊಂದರೆಗಳಿಗೆ ಎಂದೂ ಭಯಪಡಬೇಕಾಗಿಲ್ಲ, ಏಕೆಂದರೆ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಮೊದಲನೆಯದಾಗಿ ನಾವು 2 ಪೇತ್ರ 3:14 ವಚನ ನೋಡೋಣ. ಸ್ತೋತ್ರ ತಂದೆಯೇ ಈ ದಿನದ ವಾಕ್ಯಕ್ಕಾಗಿ. ಅದು ಅಧಿಕವಾಗಿ, ಬಲವಾಗಿ, ದೃಢವಾಗಿ ದೊಡ್ಡ ವ್ಯತ್ಯಾಸ ಮಾಡುವಂತಿರಲಿ, ನಮ್ಮ ಜೀವಿತದಲ್ಲಿ ವ್ಯತ್ಯಾಸ ಮಾಡಲಿ. 2 ಪೇತ್ರ 3:14. ಆದ ಕಾರಣ ಪ್ರಿಯರೇ, ನೀವು ಇಂಥವುಗಳನ್ನೆದುರು ನೋಡುವವರಾಗಿರುವುದರಿಂದ ಅವನು ಹೇಳುತ್ತಿರುವುದು ಯೇಸು ತಿರುಗಿ ಬರುವುದು, ಆಕಾಶಗಳು ಭಾಗವಾಗುವುದರ ಬಗ್ಗೆ. ಯೇಸು ಕ್ರಿಸ್ತನ 2ನೇ ಬರೋಣವನ್ನು ನಿಮ್ಮಲ್ಲಿ ಎಷ್ಟು ಜನ ಎದುರು ನೋಡ್ತಿದ್ದೀರಿ? ಎಷ್ಟು ಜನ ನಿಮ್ಮ ಜೀವಿತದ ಸಮಯದಲ್ಲೇ ಅದರ ಸಾಧ್ಯತೆ ಇದೆ ಅನ್ನುತ್ತೀರಿ? ಆಮೀನ್. ಅದಲ್ಲದಿದ್ದರೂ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ನೀವು ಇಂಥವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಸಮಾಧಾನದಲ್ಲಿದ್ದು ನಿರ್ಮಲರಾಗಿಯೂ ನಿರ್ದೋಷಗಳಾಗಿಯೂ ಆತನಿಗೆ ಆತನ ಬರುವಿಕೆಯಲ್ಲಿ ಕಾಣಿಸಿಕೊಳ್ಳುವಂತೆ ಜಾಗ್ರತೆ ಉಳ್ಳವರಾಗಿರಿ. ಆತ್ಮವಿಶ್ವಾಸ, ಭಯ, ತೀವ್ರ ಉದ್ರೇಕ, ನೀತಿಯ ತಿಕ್ಕಾಟಗಳಿಂದ ಸ್ವತಂತ್ರವಾಗಿ ಯೇಸು ತಿರುಗಿ ಬರುವಾಗ ಆತನು ನಿಮ್ಮನ್ನು ಹೇಗೆ ನೋಡಬೇಕೆಂದು ಬಯಸ್ತೀರಿ? ಕಾತರರಾಗಿ, ಚಿಂತಿತರಾಗಿ, ಹತಾಶರಾಗಿ, ತಳಮಳವಾಗಿ, ಬಿದ್ದು ಹೋಗಲು ಸಿದ್ಧರಾಗಿ, ಭಯದಿಂದ ಎಲ್ಲದರಿಂದ ಓಡಿ ಹೋಗುವ ಹೇಳಿಗಳಾಗಿ, ಆತ್ಮವಿಶ್ವಾಸ ಇಲ್ಲದೆ, ವಿಧಿಯನ್ನು ಪೂರ್ಣಗೊಳಿಸದಿರುವವರಾಗಿ ಆತನು ನಿಮ್ಮನ್ನು ಹೇಗೆ ಕಂಡುಕೊಳ್ಬೇಕು? ಸತ್ಯವೇದ ಹೇಳುತ್ತೆ, ಆತನು ನಮ್ಮನ್ನು ಪವಿತ್ರರು, ಸುಕ್ಕು ಕಳಂಕ ಇಲ್ಲದ ಜೀವಿತದಲ್ಲಿ ಕಂಡುಕೊಳ್ಳಬೇಕೆಂದು ಅದು ಹೇಳುತ್ತೆ. ನಮ್ಮನ್ನು ಆತ್ಮವಿಶ್ವಾಸದಲ್ಲಿ ಕಂಡುಕೊಳ್ಳಲು ಬಯಸ್ತಾನೆ. ದೇವರು ಕೊಟ್ಟ ಆತ್ಮ ಭಯದ ಆತ್ಮವಲ್ಲ. ನಾವು ಭಯಮುಕ್ತರಾಗಬೇಕು ಉದ್ರೇಕಾಶೆಗಳಿಂದಲೂ. ನೀವು ಹೇಗೆ ಅಂದ್ಕೊಳ್ತೀರೋ ನಂಗೆ ಗೊತ್ತಿಲ್ಲ. ಬಹಳ ಹಿಂದೆ ನಾನು ಜೀವಿತದಲ್ಲಿ ಒಂದು ಹಂತಕ್ಕೆ ಬಂದೆ. ನಾನು ಅಂದ್ಕೊಂಡೆ, ನಾನು ಇದನ್ನು ಮಾಡಿದರೆ, ನಾನೊಬ್ಬ ಕ್ರೈಸ್ತಳಾದರೆ ಆಗ ನಾನು ತುಂಬಿದವಳಾಗಿ ಬಲವಾದ ಕ್ರೈಸ್ತಳಾಗಬೇಕು. ಒಂದು ಕಾಲು ರಾಜ್ಯದಲ್ಲಿ, ಒಂದು ಕಾಲು ಲೋಕದಲ್ಲಿ ಇಡುವವಳಾಗುವುದಿಲ್ಲ ಮತ್ತು ಕೇವಲ ಉಗುರು ಬೆಚ್ಚಗೆ ಇದ್ದು ಪರಲೋಕದ ಹಿಂದಿನ ಬಾಗಿಲಿನಿಂದ ಒಳಗೆ ನುಸುಳುವವಳಾಗುವುದಿಲ್ಲ ಎಂದು. ಪ್ರತಿ ಬಾರಿ ದೇವರು ನನ್ನಿಂದ ಏನಾದರೂ ಮಾಡುವಂತೆ ಬಯಸುವುದನ್ನು ನಾನು ಕೇಳಿದಾಗ ಆತನು ನಾನು ಏನಾಗಬೇಕೆಂದು ಬಯಸುತ್ತಾನೋ ಹಾಗೆ ಆಗಲು ಪ್ರಯತ್ನಿಸ್ತೇನೆ. ದೇವರು ನಮ್ಮಿಂದ ಮಾಡಲು ಬಯಸುವುದನ್ನು ಓದಿ, ಪ್ರಾರ್ಥಿಸಿ, ಒಪ್ಪಂದ ಮಾಡಿ, ಪವಿತ್ರಾತ್ಮನೊಟ್ಟಿ ಕೆಲಸ ಮಾಡಿ ದೇವರ ಚಿತ್ತದ ದಿಕ್ಕಿನಲ್ಲಿ ಸಾಗಬೇಕು. ನಾನು ಅದನ್ನು ಓದುವಾಗ ದೇವರು ತಿರುಗಿ ಬರುವಾಗ ಆತನನ್ನು ಆತ್ಮವಿಶ್ವಾಸದಲ್ಲಿ ಕಂಡುಕೊಳ್ಳಬೇಕು. ಅದೇ ನನ್ನನ್ನು ಆತ್ಮವಿಶ್ವಾಸದ ಕೊರತೆಯಿಂದ ಹೊರಗೆ ತರುತ್ತೆ. ಆತ ವಾಪಸ್ ಬರುವುದನ್ನು ಓದುವಾಗ ನನ್ನ ಸಮಾಧಾನ ಆತ ಕಾಣಲಿ. ವಾ, ಸಮಾಧಾನವಾಗಿರಲು ನನಗೆ ಅನೇಕ ವರ್ಷ ಹಿಡಿಯಿತು. ಈಗ ಆತ ಬರುವಾಗ ನನ್ನನ್ನು ಸಮಾಧಾನದಲ್ಲಿ ನೋಡ್ತಾನೆ ನಂಬ್ತೇನೆ. ಆತ ನಮ್ಮನ್ನು ಭಯ, ಉದ್ರೇಕದ ಆಶೆಗಳು, ನೀತಿಯ ಕಿತ್ತಾಟಗಳಿಂದ ಮುಕ್ತರಾಗಿ ಕಂಡುಕೊಳ್ಳಬೇಕು. ಆತ ತಿರುಗಿ ಬರುವಾಗ ನನ್ನನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣಬೇಕು. ಸತ್ಯವೇದ ಹೇಳುತ್ತೆ, ಕಡೆಯ ದಿನಗಳಲ್ಲಿ ಜನರ ಹೃದಯಗಳು ಭಯದಿಂದ ಬಿದ್ದು ಹೋಗುತ್ತವೆ. ನೀವು ಸುತ್ತಲೂ ಲೋಕದಲ್ಲಿ ಈ ದಿನ ನಡೆಯುತ್ತಿರುವ ಎಲ್ಲದರ ಕಡೆ ನೋಡಿದರೆ, ವರ್ತಮಾನ ಪತ್ರಿಕೆ ಓದಿದರೆ, ವಾರ್ತೆಯನ್ನು ಕೇಳಿದರೆ ಅಸ್ತವ್ಯಸ್ತವಾಗ್ತೀರಿ. ನೀವು ಶುಭವಾರ್ತೆ ಓದಬೇಕು, ಕೆಟ್ಟ ವಾರ್ತೆಯಲ್ಲ. ನಾವು ದೇವರು ಹೇಳೋದಕ್ಕೆ ಗಮನ ಕೊಡಬೇಕು, ಲೋಕ ಹೇಳೋದಕ್ಕಲ್ಲ. ನಾನು ಹೇಳ್ತೇನೆ, ಪರಿಸ್ಥಿತಿಗಳು ಲೋಕದಲ್ಲಿ ಕೆಟ್ಟದಾಗಿವೆ, ಆದರೆ ದೇವರ ಕಣ್ಣುಗಳು ನಮ್ಮ ಮೇಲೆ ಇವೆ ಎಂದು ಗೊತ್ತು. ನಾವು ಆತನ ಮೇಲೆ ನಮ್ಮ ಕಣ್ಣುಗಳನ್ನಿಟ್ಟರೆ, ಆತನು ವಾಗ್ದಾನ ಮಾಡಿದ್ದಾನೆ, ಅದು ನಮ್ಮನ್ನು ಆತನು ಯಾವಾಗಲೂ ನೋಡಿಕೊಳ್ತಾನೆಂದು. ಇದು ಹೀಗಾಗತ್ತೆ, ಇದು ಹಾಗಾಗತ್ತೆ, ನೀವು ಇದನ್ನು ಕೇಳ್ದಿರಾ, ಅದನ್ನು ಕೇಳಿದ್ದೀರಾ, ಇನ್ನು ನಕಾರಾತ್ಮಕಗಳಲ್ಲಿ ಸಿಕ್ಕಾಕೊಳ್ಬೇಡಿ. ನಿಮ್ಮ ಕಣ್ಣುಗಳನ್ನು ದೇವರ ಮೇಲೆ ಇಡಿ. ನೀವು ಏನು ಮಾಡಬೇಕು ಅದನ್ನು ಮಾಡಿ, ದೇವರು ನಿಮ್ಮನ್ನು ನೋಡ್ಕೊಳ್ತಾನೆ. ಲೂಕ 18, ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ವಚನ 1, ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸತಕ್ಕದ್ದೆಂದು ಆತ ಅವರಿಗೆ ಸಾಮ್ಯ ಹೇಳಿದ. ದೇವರೊಂದಿಗೆ ತಳ್ಕೊಂಡು ಮುಂದಾಗಬೇಕು. ತನಗೆ ನ್ಯಾಯ ಕೊಡಿಸಬೇಕೆಂದು ಒಬ್ಬ ನ್ಯಾಯಾಧಿಪತಿಯ ಬಳಿ ಹೋಗುವ ಒಬ್ಬ ಹೆಂಗಸಿನ ಕಥೆಯನ್ನು ಅದು ಹೇಳುತ್ತೆ. ಆ ನ್ಯಾಯಾಧಿಪತಿಗೆ ಅವಳೊಂದಿಗೆ ಸಿಕ್ಕಿಕೊಳ್ಳಲು ಇಷ್ಟವಿರಲಿಲ್ಲ. ಆದರೆ ಅವಳು ಅವನನ್ನು ಒತ್ತಾಯಿಸಿದಳು, ಕಡೆಗೆ ಒಬ್ಬ ತೀರ್ಪು ಕೊಟ್ಟ ಅವಳನ್ನು ಸುಮ್ಮನಿರಿಸಲು. ನಂತರ ಅದು ಹೇಳುತ್ತೆ, ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿಯು ಕೊನೆಗದನ್ನು ಮಾಡಿದರೆ ನಮ್ಮ ನ್ಯಾಯಸ್ಥನಾದ ದೇವರು ಬಿಟ್ಟು ಬಿಡದೆ ತೊರೆಯದೆ ಇರುವವರಿಗೆ ಏನು ಮಾಡುವನು? ನಾನು ನಿಮಗೆ ಒಂದನ್ನು ಹೇಳ್ತೇನೆ, ಬಿಟ್ಟು ಬಿಡುವುದಕ್ಕೆ ಯಾವ ವಿಶೇಷ ಪ್ರತಿಭೆಯೂ ಬೇಡ. ಅಂದರೆ ನಾನು ವಾರದಲ್ಲಿ 3-4 ಬಾರಿ ಸಂಗತಿಗಳನ್ನು ಬಿಟ್ಟು ಬಿಡುವಂತೆ ಬೆದರಿಸಲ್ಪಡ್ತಿದ್ದೆ, ಮತ್ತು ದೇವರಿಗೆ ಅದು ಕೊಂಚವೂ ಮೆಚ್ಚುಗೆ ಆಗ್ತಿರಲಿಲ್ಲ ಎಂಬುದು ಖಂಡಿತ. ನಾನು ಬಳಲಿ ಹೋಗಿ ಬಿಟ್ಟು ಬಿಡುವ ಕ್ರೈಸ್ತರಂತೆ ಆಗುತ್ತಿದ್ದೆ, ಮತ್ತು ಬಿಟ್ಟು ಬಿಡುವುದಕ್ಕೆ ವಿಶೇಷ ವರಗಳು ಬೇಕಾಗಿರುವುದಿಲ್ಲ. ನೀವು ಬಿಟ್ಟು ಬಿಡುವುದಕ್ಕೆ ರಕ್ಷಣೆಯನ್ನು ಕೂಡ ಹೊಂದಬೇಕಿಲ್ಲ. ಬಿಟ್ಟು ಬಿಡಲು ನೀವು ಏನೂ ಮಾಡಬೇಕಾಗಿಲ್ಲ. ಬಿಟ್ಟು ಬಿಡುವುದಕ್ಕೆ ರಕ್ಷಣೆಯನ್ನು ಹೊಂದಬೇಕಾಗಿಲ್ಲ. ಆದರೆ ತಳ್ಳಿಕೊಂಡು ಮುಂದೆ ಹೋಗಿ ದೇವರ ವಾಕ್ಯ ಹೇಳುವುದನ್ನು ನಿಮ್ಮ ಜೀವಿತದಲ್ಲಿ ಆ ಸಮಯಗಳಲ್ಲಿ ಕೇಳುತ್ತಾ, ನಿಮ್ಮ ಪರಿಸ್ಥಿತಿಯಲ್ಲಿ ಅದು ಹೇಳುವುದು ಒಂದು ಸತ್ಯವಲ್ಲ ಎಂಬಂತೆ ಕಾಣುತ್ತಿರುವಾಗ ನೀವು ಧೈರ್ಯವಾಗಿರಬೇಕು. ಸತ್ಯವಿದೆ ಹೇಳುತ್ತೆ, ಕೆಲವು ವೇಳೆ ನಾವು ವಧ್ಯಸ್ಥಾನಕ್ಕೆ ಒಯ್ಯುವ ಕುರಿಗಳಂತೆ ಕಾಣುತ್ತೇವೆ. ನಿಮಗೆಂದಾದರೂ ಹಾಗನ್ಸಿದ್ಯೇ? ಆದರೆ ಎಲ್ಲ ಸಂಗತಿಗಳ ಮಧ್ಯೆ ನಾವು ಜಯಶಾಲಿಗಳಿಗಿಂತ ಹೆಚ್ಚಿನವರು. ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿರೋದ್ರ ಅರ್ಥವೇನು ಗೊತ್ತೇ? ಇದು ನನ್ನ ಸ್ವಂತ ನಿರೂಪಣೆ, ಜಾಯ್ಸ್ ನಿಘಂಟಿನಿಂದ ಬರುತ್ತದೆ. ಜಯಶಾಲಿಗಳಿಗಿಂತ ಹೆಚ್ಚಿನವರು ಎಂಬುದರ ಅರ್ಥ ನಿಮ್ಗೆ ಗೊತ್ತು. ನೀವು ಯಾವುದೇ ಸಮಸ್ಯೆಯೊಳಗೆ ಹೋಗುತ್ತಕ್ಕಿಂತ ಮೊದಲೇ ನಿಮಗೆ ಜಯವಿದೆ ಎಂಬುದು. ನೋಡಿ, ಯುದ್ಧ ಆರಂಭವಾಗುವ ಮೊದಲೇ ನೀವು ಯುದ್ಧವನ್ನು ಜಯಿಸಿದ್ದೀರಿ. ಏಕೆ ಗೊತ್ತೇ? ನೀವು ಆಗಲೇ ಪುಸ್ತಕದ ಕೊನೆಯನ್ನು ಓದಿದ್ದೀರಿ. ಜಯಶಾಲಿ ಯಾರನ್ನು ಗೊತ್ತು? ಪ್ರಾಮಾಣಿಕವಾಗಿ, ಸತ್ಯವಾಗಿ ನಮ್ಮ ಜೀವಿತವನ್ನು ಇದರ ಮೇಲೆ ಆಧಾರ ಮಾಡಿದರೆ ನಾವು ಸೋಲಲ್ಲ. ಇದು ಒಂದು ಆಯ್ಕೆಯಲ್ಲ, ನಾವು ಸೋಲಲಾಗದು. ನೀವು ಕೆಲ ವಿಷಯಗಳಲ್ಲಿ ಹಾದು ಹೋಗ್ಬೋದು, ನೀವು ಅಂದುಕೊಂಡದ್ದಕ್ಕಿಂತ ಅದು ತಡವಾಗಿ ಕಠಿಣವಾಗಲೂಬಹುದು. ಆದರೆ ಕೊನೆಯಲ್ಲಿ ದೀನರು ದೇವರ ವಾಗ್ದಾನಗಳಿಗೆ ಬಾಧ್ಯಸ್ಥರಾಗುವರು. ಐ ಮೀನ್, ಅದು ಕೊನೆಗೊಳ್ಳುವವರೆಗೆ ಮುಗಿಯಲ್ಲ, ಅದೇನು ಮುಗಿದಿಲ್ಲ. ಕ್ರೈಸ್ತರನ್ನು ದೇವರನ್ನು ಅಗೌರವದಿಂದ ಕಾಣುವ ಜನರಿಂದ ನನಗೆ ಸಾಕಾಗಿದೆ. ಅವರು ದೇವರನ್ನು ಗೌರವಿಸದೇ ಇರುವುದಕ್ಕೆ ಒಂದು ಕಾರಣ ಕ್ರೈಸ್ತರು ಅನೇಕ ಬಾರಿ ವರ್ತಿಸುವ ರೀತಿ ಆಗಿದೆ. ನಾವು ಒಳಗೆ ಹೊರಗೆ ಬರಬಹುದು ಅಥವಾ ಮೇಲೆ ಓಡಬಹುದು, ಆದರೆ ದೇವರು ಚಲಿಸಿದ್ದಾನೆ. ನಮ್ಮನ್ನು ಕ್ರೈಸ್ತರೆಂದು ಕರೆದುಕೊಳ್ಳುವವರಾಗಿದ್ದರೆ ಅದರರ್ಥ ಕ್ರಿಸ್ತ ಅಣುಗಳು, ನಾವು ಅದರಂತೆ ವರ್ತಿಸಬೇಕು. ಯಾರಾದರೂ ಆಮೀನ್ ಹೇಳ್ತೀರಾ? ಭಯವು ಒಂದು ಕೊನೆ, ಆದರೆ ನಂಬಿಕೆ ಯಾವಾಗಲೂ ಭವಿಷ್ಯ ಹೊಂದಿದೆ. ಭಯ ಜೀವಿತದಲ್ಲಿ ಸೈತಾನ ಕೆಲಸ ಮಾಡಲು ಬಾಗಿಲು ತೆರೆಯುತ್ತೆ, ನಂಬಿಕೆ ದೇವರು ಕೆಲಸ ಮಾಡಲು ಬಾಗಿಲು ತೆರೆಯುತ್ತೆ. ನಮ್ಮ ಜೀವಿತದಲ್ಲಿ ಮತ್ತೆ ಹೇಳ್ತೇನೆ, ಭಯ ಒಂದು ಕೊನೆ, ನಂಬಿಕೆ ಹೇಗೂ ಯಾವಾಗಲೂ ಒಂದು ಭವಿಷ್ಯ ಹೊಂದಿದೆ. ನಾನು ಪ್ರೀತಿ ಮಾಡುವ ಒಂದು ವಾಕ್ಯ ಯೋಹಾನ 11ರಲ್ಲಿದೆ. ಅದು ಯೇಸು ಲಾಜರರನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದು. ನಾವು ಆ ಕಥೆಯನ್ನು ಪೂರ್ಣವಾಗಿ ನೋಡುವುದು ಬೇಡ, ಆದರೆ ಯೋಹಾನ 11:40ರಲ್ಲಿ ಹೇಳಿದೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡುವಿ ಎಂದು ನಾನು ನಿನಗೆ ಹೇಳಿಲ್ವೇ? ನೀವು ಕೇವಲ ನಂಬುದಾದ್ರೆ ಅನೇಕ ಪರಿಸ್ಥಿತಿ ಸಂದರ್ಭಗಳಲ್ಲಿ ಏನು ಮಾಡಬೇಕೆಂದು ಸುಳಿವು ಕೂಡ ಇರುವುದಿಲ್ಲ. ಆದರೆ ನೀವು ಮಾಡಬಹುದಾದ ಒಂದು ನಂಬುವುದು, ನೀವು ನಂಬ್ತಾ ಇರಬಹುದು. ಅಪನಂಬಿಕೆ ಸಂದೇಹಗಳಲ್ಲಿ ಹೋಗುವುದು ಎಷ್ಟು ಸುಲಭ ಎಂದು ನನಗೆ ಗೊತ್ತು, ಹೆದರುವುದು ಎಷ್ಟು ಸುಲಭ ಎಂದು ನನಗೆ ಗೊತ್ತು. ಹೀಗಾಗಿ ನಾನು ಈ ಚಿಹ್ನೆಯನ್ನು ನನ್ನ ಕಚೇರಿಯಲ್ಲಿ ನಾನು ಕುಳಿತುಕೊಳ್ಳುವ ಕುರ್ಚಿಯ ಮುಂದೆ ಹಾಕಿದ್ದೇನೆ. ಪ್ರತಿ ಬಾರಿ ನನ್ನ ಓದುವ ಸಮಯದಲ್ಲಿ, ದೇವರೊಂದಿಗೆ ಬೆಳಿಗ್ಗೆ ಕಳೆಯುವ ಸಮಯದಲ್ಲಿ ನಾನು ಈ ನಂಬಿಕೆಯನ್ನು ನೋಡುತ್ತೇನೆ. ನೋಡಿ ಈ ನಂಬಿಕೆ ಇದನ್ನು, ಏಕೆಂದರೆ ದೇವರು ನನಗೆ ಮಾಡಲು ಹೇಳುವಂಥದ್ದರಲ್ಲಿ ಅದೊಂದು ನಾನು ನೆನಪಿಸಿಕೊಳ್ಳಬೇಕು. ಆತನು ಹೇಳುವುದು ನಂಬು ಎಂದು. ನಾನದನ್ನು ಮಾಡಿದರೆ ಬೇರೆ ಏನನ್ನೂ ನಾನು ಮಾಡಬೇಕೆಂದು ದೇವರು ತೋರಿಸ್ತಾನೆ. ಆತನು ತೋರಿಸುವಾಗ ನಾನು ಆತನು ಹೇಳಿದ್ದನ್ನು ಮಾಡಲು ಕೃಪೆ ಕೊಡುತ್ತಾನೆ. ನಂಬಿಕೆಯು ನಿಮ್ಮನ್ನು ದೇವರ ವಿಶ್ರಾಂತಿಗೆ ಸೇರುವಂತೆ ಮಾಡುತ್ತದೆ. ದೇವರ ವಿಶ್ರಾಂತಿಯಲ್ಲದೆ ಬೇರೆ ಉತ್ತಮ ಸ್ಥಳವಿಲ್ಲ. ಓ ನನ್ನ ದೇವರೇ, ನೀವು ದೇವರ ವಿಶ್ರಾಂತಿಯಲ್ಲಿ ಇದ್ದರೆ ನಿಮಗೆ ಗೊತ್ತು ದೇವರು ಏನೋ ಮಾಡುತ್ತಾನೆ ಎಂದು. ಏನೆಂದು ನಿಮಗೆ ಗೊತ್ತಿಲ್ಲ, ಏನೆಂಬುದು ತಿಳಿಯೋದು ಬೇಡ. ಅದು ಯಾವ ವ್ಯತ್ಯಾಸವನ್ನು ಮಾಡುವುದಿಲ್ಲ, ಏಕೆಂದರೆ ನಿಮಗೆ ವಿಶ್ವಾಸ ಇದೆ ದೇವರು ನಂಬಿಗಸ್ತನಾಗಿದ್ದಾನೆ ಎಂದು. ಮತ್ತು ತಕ್ಕ ಸಮಯ ಬಂದಾಗ, ನಿಮ್ಮ ಸಮಯವಲ್ಲ ಆತನ ಸಮಯ, ತಕ್ಕ ಸಮಯ ಬಂದಾಗ ದೇವರದನ್ನು ಮಾಡ್ತಾನೆ. ನಿಮ್ಮಲ್ಲಿ ಕೆಲವರು ಈ ಚಿಹ್ನೆಯನ್ನು ಹೊಂದಿದ್ದರೆ ಅದು ನಿಮಗೆ ಆಗುತ್ತದೆ. ಬೇಕಾದಷ್ಟು ಸ್ಥಳಗಳಲ್ಲಿ ನೀವು ಇಂತಹದನ್ನು ಕೊಳ್ಳಬಹುದು. ಇದನ್ನು ರಟ್ಟಿನಿಂದ ಕತ್ತರಿಸಿ ಬಣ್ಣ ಹಚ್ಚಿ ಗೋಡೆಗೆ ತೂಗು ಹಾಕಿರಿ, ಪರವಾಗಿಲ್ಲ. ನೀವು ಹೆದರಬಾರದು ಎಂದು ನೆನಪಿಸಲು ನಿಮ್ಮ ಮುಂದೆ ಏನಾದರೂ ಇರಲಿ, ಸಂದೇಹ ಮತ್ತು ಅಪನಂಬಿಕೆ ಹೋಗುವಂಥದ್ದು, ವಿಷಯಗಳಿಂದ ದೂರ ಓಡದಂತೆ ದೇವರನ್ನು ನಂಬಲು ಆರಂಭಿಸಿರಿ. ನಂಬಿಕೆ ಮಾತ್ರ ಇಟ್ಟುಕೊಳ್ಳಿ. ನೀವು ದೇವರ ಮಹಿಮೆಯನ್ನು ನೋಡುತ್ತೀರಿ, ಅದು ಯಾವಾಗೆಂದು ಪ್ರಮಾಣಿಸಲಾರೆ, ಹೇಗೆಂದು ಪ್ರಮಾಣಿಸಲಾರೆ. ಆದರೆ ನನಗೆ ಗೊತ್ತು ದೇವರ ವಾಕ್ಯದಿಂದ ಮಾತ್ರವಲ್ಲ, ಆದರೆ ಈಗ ಕೃತಜ್ಞತೆಯಿಂದ ನನಗೆ ದೇವರೊಂದಿಗೆ ಸಾಕಷ್ಟು ಅನುಭವವಿದೆ. ನಾನು ದೇವರು ನಂಬಿಗಸ್ತನು ಎಂದು ಅನುಭವದಿಂದ ತಿಳಿದಿದ್ದೇನೆ. ಅಮೀನ್. ಈಗ ನಾನು ನಿಮ್ಮೊಂದಿಗೆ ನಾವು ಎದುರಿಸುವ ಕೆಲವು ನಿರ್ದಿಷ್ಟ ಭಯಗಳ ಬಗ್ಗೆ ಮಾತನಾಡುತ್ತೇನೆ. ಕೆಲವು ಸಾಮಾನ್ಯ ಭಯಗಳು, ಎಲ್ಲ ಭಯಗಳನ್ನು ನಾನು ಹೇಳುವುದಿಲ್ಲ, ಆದರೆ ಬಹಳಷ್ಟು ಜನರು ಹೊಂದಿರುವ ಕೆಲವು ವಿಧವಾದವುಗಳನ್ನು ಹಾಕುತ್ತೇನೆ. ಅದು ಸ್ವಾರಸ್ಯಕರವಾಗಿರುತ್ತದೆ. ಮೊದಲನೇದಾಗಿ, ಭಯಪಡುವ ವಿಷಯಗಳಲ್ಲಿ ಒಂದು, ಅದು ನಮಗೆ ಬೇಕಾಗಿರೋದು ಸಿಗಲ್ಲ ಎಂಬುದಾಗಿ ನಾವು ಭಯಪಡ್ತಿರ್ತೇವೆ. ಅದರ ಬಗ್ಗೆ ಯೋಚಿಸಿ. ಓ ದೇವ್ರೇ, ನಾನು ಏಕಾಂಗಿ, ನಾನು ಮದುವೆ ಆಗಬೇಕು, ಜೀವಮಾನವಲ್ಲ, ಏಕಾಂಗಿಯಾಗಿದ್ದರೆ ಏನು ಮಾಡುವುದು? ನಮಗೆ ಹಾಗೆ ಆಗುತ್ತದೆ ಅಲ್ವೇ? ಅದು ದೇವರು ನಮಗೆ ಈ ಸಂಗತಿಗಳನ್ನು ಮಾಡಬೇಕೆಂಬುದಾಗಿ ಇರುತ್ತದೆ. ಮತ್ತು ಅದನ್ನು ನಾವು ಹೊಂದುವುದಿಲ್ಲ ಎಂಬ ಆಲೋಚನೆಯೇ ನಮ್ಮನ್ನು ಭಯಗ್ರಸ್ತರನ್ನಾಗಿ ಮಾಡುತ್ತದೆ. ನಾನು ನನ್ನ ಸೇವೆಯಿಂದ ಒಂದು ಉದಾಹರಣೆ ಕೊಡ್ತೇನೆ. ಇದು ನಿಮ್ಮ ನಿರ್ದಿಷ್ಟ ಸಂಗತಿಗೆ ಹೊಂದದೇ ಇರಬಹುದು, ಆದರೆ ನಿಮಗೆ ಅದರ ಅಂಶ ಗೊತ್ತಾಗುತ್ತೆ. ನಾನೀಗ ಮಾಡ್ತಿರೋದನ್ನು ಮಾಡುವಂತೆ ದೇವರು ನನ್ನ ಕರೆದಾಗ ಅದನ್ನು ಮಾಡುವಂತೆ ಆತ ನನ್ನಲ್ಲಿ ಸ್ವಲ್ಪ ಕಾಲ ಒಂದು ಆಶೆ ಇಟ್ಟ. ಅದು ನನ್ನನ್ನು ವಿಸ್ಮಯಗೊಳಿಸಿದಂತಾಯಿತು. ಏಕೆಂದರೆ ನಿಮಗೆ ಏನಾದರೂ ಬೇಕಾಗಿದ್ದಾಗ ನೀವು ಅದನ್ನು ಸಹಿಸಲಾಗದು, ಆದರೂ ಏನೂ ಆಗಲ್ಲ. ನಾನೆಲ್ಲಿದ್ದೇನೆ ಎಂದು ನಿಮ್ಮೆಲ್ಲ ಜನರಿಗೆ ಗೊತ್ತು. ಅದು ನೀವು ಒಡೆದು ತೆರೆದುಕೊಂಡಂತೆ ಅನ್ನಿಸುವ ಅಂಶಕ್ಕಾಗಿ ಹತಾಶರಾಗೋದು. ಅದು ಆ ವರ್ಷಗಳಲ್ಲಿ ಬಹಳ ಕಷ್ಟವಾಗಿತ್ತು, ಏಕೆಂದರೆ ದೇವರಿಗೆ ನನ್ನ ಮೇಲೆ ಅಂತ ಹಿಡಿತವಿತ್ತು. ಅದನ್ನು ನಾನು ಬಿಟ್ಟು ಬಿಡಲಾಗಲಿಲ್ಲ. ಆದರೂ ಆಗ ನನಗೆ ಅದರ ಕಾರಣ ಗೊತ್ತಿರಲಿಲ್ಲ. ಈಗ ಗೊತ್ತು. ನನ್ನಲ್ಲಿದ್ದ ದುರ್ಗುಣಗಳನ್ನು ಆತ ವ್ಯವಹರಿಸಿದ್ದನು. ಆತ ನನ್ನನ್ನು ಹೋಗಲಿ ಬಿಡಲಿಲ್ಲ, ನಾನು ಬಿಡಲಾಗಲಿಲ್ಲ, ಮತ್ತು ಮುಂದೇನು ಹೋಗಲಾಗಲಿಲ್ಲ. ನನಗೆ ಅಪಜಯ ಇರಲಿಲ್ಲ. ಅದೆಲ್ಲದರ ಮಧ್ಯೆಯಲ್ಲಿ ನಾನು ಚಜ್ಜಲ್ಪಡುತ್ತಿದ್ದೆ. ಒಂದಿನ ಯೋಹಾನ 21 ಓದ್ತಿದ್ದೆ. ಅಲ್ಲಿ ಯೇಸು ಪೇತ್ರನಿಗೆ ಹೇಳಿದನು, ಪೇತ್ರ ನನ್ನನ್ನು ಪ್ರೀತಿಸ್ತೀಯ? ಹೌದು ಕರ್ತ, ನಿನ್ನ ಗೊತ್ತು ನಾನು ಪ್ರೀತಿಸ್ತೇನೆ. ಪೇತ್ರ ನನ್ನನ್ನು ಪ್ರೀತಿಸ್ತೀಯ? ಮೂರನೇ ಬಾರಿ ಆತ ಕೇಳಿದ, ಪೇತ್ರ ನನ್ನನ್ನು ಪ್ರೀತಿಸ್ತೀಯ? ಹೌದು ಕರ್ತ, ನಿನ್ನ ಗೊತ್ತು ನಾನು ನಿನ್ನ ಪ್ರೀತಿಸ್ತೇನೆ. ನಂತರ ಉಳಿದ ಭಾಗವನ್ನು ನಾನು ಓದ್ತಾ ಹೋದೆ. ಸರಿಯಾದ ವಚನವನ್ನು ಮೇಲೆ ಹಾಕುವ ಮುಂಚೆ ನಾನು ಅದನ್ನು ದೃಢ ಮಾಡಿಕೊಳ್ಳುತ್ತೇನೆ. ಅದು ವಚನ 18 ಯೋಹಾನ 21:18. ಅದನ್ನಂತೆ ಪೇತ್ರನೇ, ನಾನು ಪ್ರೀತಿಸ್ತೀಯಾ, ನೀನು ಪ್ರೀತಿಸ್ತೀಯಾ, ನಾನು ಪ್ರೀತಿಸ್ತೀಯಾ, ಸರಿ, ಹೌದು 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 ಹೌದು. 15:16-17 ಹೀಗೆ ದೇವರು ಮೂರು ಬಾರಿ ಕೇಳಿದ್ದನು, ಆತನು ಅವನ ಮುಂದೆ ಒಂದು ಬಾಂಬ್ ಹಾಕಲು ಸಿದ್ಧವಾಗಿದ್ದನು. ವಚನ 18, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ, ನೀನು ಶಿಶು ಕ್ರೈಸ್ತನಾಗಿದ್ದಾಗ ಎಂದು ಹೇಳೋಣ, ನೀನು ನಡುಕಟ್ಟಿಕೊಂಡು ನಡುಪಟ್ಟಿಯಲ್ಲಿ ಇಷ್ಟ ಬಂದ ಹಾಗೆ ತಿರುಗಾಡುತ್ತಿದ್ದಿ. ಶಿಶು ಕ್ರೈಸ್ತರು ಇಷ್ಟ ಬಂದದ್ದನ್ನು ಮಾಡುತ್ತಾರೆ ತಮಗಾಗಿ. ಸುಂದರ ಮುದ್ದಾದ ಮಧುರವಾದ ಪುಟಾಣಿ. ನೀವು ಯಾವುದಕ್ಕೆ ಬೇಕಾದರೂ ಪ್ರಾರ್ಥಿಸಬಹುದು. ದೇವರು ನಿಮ್ಮ ಕೆನ್ನೆಯನ್ನು ಚಿವಿಟ್ಟಿ ಅದನ್ನು ಕೊಡ್ತಾನೆ. ಕೆಲವು ಮೂಕ ಸಂಗತಿಗಳನ್ನು ನೀವು ಹೊಂದುತ್ತೀರಿ. ನಿಮಗೆ ಒಂದು ವಾಕ್ಯ ದೇವರಿಂದ ಹೊಂದಬೇಕಾಗುತ್ತದೆ. ನೀವು ನಿಮ್ಮ ವಾಗ್ದಾನದ ಚಿಕ್ಕ ಕಾರ್ಡನ್ನು ಮನೆಯಲ್ಲೆಲ್ಲ ಇಡಬಹುದು. ನೀವು ಹೋಗಿ ವಾಕ್ಯವನ್ನು ದೇವರಿಂದ ಪಡೆಯಬಹುದು. ಆದರೆ ಒಂದಿನ ಬರುತ್ತದೆ, ಆಗ ಬೆಳೆ ಬೇಕಾಗುತ್ತದೆ. ಅಂತಹ ಸಂಗತಿಗಳು ಇನ್ನು ಮುಂದೆ ನಡೆಯಲ್ಲ, ಏಕೆಂದರೆ ದೇವರು ಕೊನೆಯಲ್ಲಿ ತನ್ನ ಆತ್ಮನಿಂದ ನಡೆಸಲು ಬಯಸ್ತಾನೆ. ಬರೀ ಹೊರಗಿನ ಎಲ್ಲ ತೋರಿಕೆಗಳಿಂದ, ಭಾವನೆಗಳಿಂದ, ದೃಢಪಡಿಸುವಿಕೆಗಳಿಂದ, ದೂತರ ದರ್ಶನಗಳಿಂದ, ಪ್ರವಾದನೆಗಳಿಂದ, ಅಂತಹ ಸಂಗತಿಗಳಿಂದಲ್ಲ ಒಬ್ಬ ಕ್ರೈಸ್ತನು ಒಣ ಸಮಯ ಎಂದು ಕರೆಯುವಂಥ ವರ್ಷಗಳಲ್ಲಿ ಹಾದು ಹೋಗಬೇಕಾಗುತ್ತೆ. ನೀವು ಆ ಅಂಶಕ್ಕೆ ಬರಬೇಕು. ಅಲ್ಲಿ ದೇವರನ್ನು ನೀವು ಅಷ್ಟು ಚೆನ್ನಾಗಿ ಅರಿತುಕೊಳ್ಳುತ್ತೀರಿ. ಒಣಗಿದ ಭಾವನೆ, ಒಣಗಿದನ್ಸಲ್ಲ ಜಾಯ್ಸ್. ದೇವರು ನಿಮ್ಗೆ ಏನು ಹೇಳಿದ? ಹಾ, ಎದ್ದೇಳು, ಕೆಲ್ಸಕ್ಕೆ ಹೋಗು, ಆಶೀರ್ವಾದವಾಗು, ನನ್ನನ್ನು ಪ್ರೀತಿಸು. ಕೆಲವು ವೇಳೆ ಹೆಚ್ಚು ಕಾಲ ತಾಗುತ್ತೆ, ದೇವರು ನಿರ್ದಿಷ್ಟವಾಗಿ ಹೇಳಿಲ್ಲ. ಆಗ ನೀವೇನು ಮಾಡ್ತೀರಿ? ಆತ ಹೇಳಿದ ಕೊನೆಯಿಂದ ಮಾಡ್ತಾನೆ. ಹಲೋ, ನಾನು ಒಣಗಿದ ಸಮಯ, ಒಣಗಿದ ಕಾಲ, ಪ್ರಾಣದ ಕತ್ತಲ ರಾತ್ರಿಗಳು, ಇವುಗಳ ಬಗ್ಗೆ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ. ನನಗೆ ಅವೆಲ್ಲದರ ಬಗ್ಗೆ ಗೊತ್ತು. ಈಗ ಅಸ್ತವ್ಯಸ್ತ ಇಲ್ಲ ನನ್ನ ಜೀವಿತದಲ್ಲಿ. ಏಕೆ ಗೊತ್ತೇ? ಏಕೆಂದರೆ ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು. ನಿಮಗೆ ಗೊತ್ತು, ನಿಮಗೆ ಗೊತ್ತು, ನಿಮಗೆ ಗೊತ್ತಾದಾಗ ಆತನು ಇಲ್ಲಿದ್ದಾನೆ ಎಂದು ನಾವು ಭಾವಿಸಬೇಕಾದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ, ಅದನ್ನು ನಿಮಗೆ ಗೊತ್ತಾಗುವ ಒಂದೇ ರೀತಿ ಅನುಭವ. ಅದೆಷ್ಟವಿರಲಿ ಬಿಡಲಿ, ದೇವರು ನಿಮಗೆ ದೈವಿಕ ಅನುಭವ ಕೊಡ್ತಾನೆ. ನೀವು ಅದನ್ನು ಹೊಂದಿಕೊಳ್ಳುವ ಒಂದೇ ಮಾರ್ಗ ಸಂಗತಿಗಳಲ್ಲಿ ಹಾದು ಹೋಗುವುದು, ಸುಖವಾಗುವಂತೆ ಎಲ್ಲೋಗಳಿಂದ ಬಿಡುಗಡೆ ಹೊಂದೋದಲ್ಲ. ನೀನು ಯೌವನಸ್ಥನಾಗಿದ್ದಾಗ ನೀನು ನಿನ್ನ ನಡುಕಟ್ಟಿಕೊಂಡೆ ಇಷ್ಟ ಬಂದ ಕಡೆ ತಿರುಗಾಡಿದೆ. ನೀನು ಮುದುಕನಾದಾಗ ಕೈ ಚಾಚುವೆ, ಮತ್ತೊಬ್ಬ ನಿನ್ನ ನಡುವನ್ನು ಕಟ್ಟಿ ಇಷ್ಟವಿಲ್ಲದೆಡೆ ಕೊಂಡೊಯ್ಯುವ. ಇದು ನಿಮಗೆ ಅರ್ಥವಾಯಿತೇನು? ನಿಮಗೆ ಬೇಕಾದ್ದನ್ನು ದೇವರು ಕೊಡದೇ ಇದ್ರೆ ಏನಾಗುತ್ತೆ? ನಿಮ್ಮ ಪ್ರತಿಕ್ರಿಯೆಗಾಗಿ ವಂದನೆ. ದೊಡ್ಡ ಪ್ರತಿಕ್ರಿಯೆ ಮರಣ ಇಡೀ ಸ್ಥಳದ ಮೇಲೆ ಆವರಿಸಿದೆ. ಅದೊಂದು ರೀತಿ ಆತ ಮಾಡ್ತಾನೆ, ಮಾಡ್ತಾನಲ್ಲವೇ.
ಅವಶ್ಯವಾಗಿರಲ್ಲ,
ಏಕೆಂದ್ರೆ ನಿಮಗೆ ಬೇಕಾಗಿರುವುದು ಅಂದುಕೊಂಡಂತೆ ಪ್ರಪಂಚದಲ್ಲಿ ನಿಮಗೆ ಕೆಟ್ಟ ಸಂಗತಿಯಾಗಬಹುದು. ಅದನ್ನು ನೀವು ತಿಳಿದೇ ಇದ್ದೀರಿ ಕೂಡ.